ಗ್ರಹಿಕೆ. ಆಧ್ಯಾತ್ಮಿಕ ಜ್ಞಾನವನ್ನು, ಆತ್ಮದ ವಿಜ್ಞಾನವನ್ನು ಭಗವಂತನಿಂದಲೇ ಪಡೆಯುತ್ತಿದ್ದೇವೆ. ಆದ್ದರಿಂದ ಇಂತಹ ಒಂದು ಜ್ಞಾನವು ಪರಿಪೂರ್ಣವಾದದ್ದು, ಪರ್ಫೆಕ್ಟ್ ನಾಲೆಡ್ಜ್. ನಮ್ಮ ಮರಣದ ನಂತರ ಮತ್ತೊಂದು ದೇಹಕ್ಕೆ ಪ್ರವೇಶಿಸುತ್ತೇವೆ. ನಾವು ಈ ದೇಹವಲ್ಲ, ನಾವು ಆತ್ಮಂದಿರು. ಹೇಗೆ ಒಂದು ವಾಹನದೊಳಗೆ ಕುಳಿತುಕೊಂಡು ಒಬ್ಬ ಚಾಲಕನೋ ಡ್ರೈವರ್ ಓಡಿಸುತ್ತಾನೋ, ಹೇಗೆ ಒಬ್ಬ ಡ್ರೈವರ್ ಗಾಡಿಯನ್ನು ಓಡಿಸುತ್ತಾನೋ, ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ನಮ್ಮ ದೇಹಗಳಲ್ಲಿ ಕುಳಿತುಕೊಂಡು ದೇಹವೆಂಬ ವಾಹನವನ್ನು ಓಡಿಸುತ್ತಿದ್ದೇವೆ. ಗಾಡಿ ಸಂಪೂರ್ಣವಾಗಿ ಕೆಟ್ಟು ಹೋದರೆ ಹೇಗೆ ಡ್ರೈವರ್ ಮತ್ತೊಂದು ಗಾಡಿಯಲ್ಲಿ ಕುಳಿತುಕೊಂಡು ಓಡಿಸುತ್ತಾನೋ, ಅದೇ ರೀತಿಯಲ್ಲಿ ನಮ್ಮ ದೇಹವು ನಾಶವಾದಾಗ ಮತ್ತೊಂದು ದೇಹವನ್ನು ಪ್ರವೇಶಿಸುತ್ತೇವೆ. ಇದನ್ನು, ಮತ್ತೊಂದು ದೇಹವನ್ನು ನಾವಾಗಿ ಆಯ್ಕೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿದೆ, ಕರ್ಮಣ ದೈವನೇತ್ರೇನ ಜಂತುರ್ದೇಹೋಪತ್ತಯೇ ಸ್ತ್ರೀಯಾಹ ಪ್ರವಿಷ್ಟ ಉದರಂ ಪುಂಸೋರೇತಃ ಕಣಾಶ್ರಯ. ಕರ್ಮಣ ದೈವನೇತ್ರೇನ, ತಾನು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಭಗವಂತನ ನೇತೃತ್ವದಲ್ಲಿ ಒಬ್ಬ ಆತ್ಮನು ಮತ್ತೊಂದು ದೇಹಕ್ಕೆ ಪ್ರವೇಶಿಸುತ್ತಾನೆ. ಇದು ಹೇಗೆ ಎಂದು ಕೂಡ ಹೇಳಿದೆ. ಸ್ತ್ರೀಯಾಹ ಪ್ರವಿಷ್ಟ ಉದರಂ, ಒಬ್ಬ ಪುರುಷನು ಸ್ತ್ರೀಯಲ್ಲಿ ಹಾಕುವ ಬೀಜದಲ್ಲಿ ಆತ್ಮನು ಪ್ರವೇಶಿಸುತ್ತಾನೆ. ನಂತರ ಒಂದು ದೇಹವು ಲಭ್ಯವಾಗುತ್ತದೆ. ಸ್ತ್ರೀಯಾಹ ಪ್ರವಿಷ್ಟ ಉದರಂ ಪುಂಸೋರೇತಃ ಕಣಾಶ್ರಯ. ಆದ್ದರಿಂದ ಕೃಷ್ಣನು ಹೇಳುತ್ತಾನೆ, ಧೀರಸ್ತತ್ರ ನ ಮುಹ್ಯತಿ, ಮರಣದ ನಂತರ ಧೀರನು ದುಃಖಕ್ಕೆ ಒಳಗಾಗುವುದಿಲ್ಲ. ಇವೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕು. ಈಗ ನಾವು ಏನನ್ನು ತಿಳಿದುಕೊಳ್ಳುತ್ತಿದ್ದೇವೋ ಜ್ಞಾನ ಎಂದು ಹೇಳುತ್ತೇವೆ ಇದಕ್ಕೆ. ವಿಜ್ಞಾನ ಎಂದರೆ ಸ್ವಯಂ ಅನುಭವಿಸುವುದು. ಇನ್ನೂ ಸುಲಭವಾಗಿ ಅರ್ಥವಾಗಬೇಕೆಂದರೆ ಥೆರಟಿಕಲ್ ಹಾಗೂ ಪ್ರಾಕ್ಟಿಕಲ್. ಜ್ಞಾನ ಥೆರಟಿಕಲ್, ವಿಜ್ಞಾನ ಪ್ರಾಕ್ಟಿಕಲ್. ಈ ಪ್ರಾಕ್ಟಿಕಲ್ ಅಥವಾ ವಾಸ್ತವ ಜ್ಞಾನ ಅಥವಾ ವಿಜ್ಞಾನ ಭಕ್ತಿ ಸೇವೆಯಿಂದ ಮಾತ್ರವೇ ಬರುತ್ತದೆ. ನಾವು ಭಗವದ್ಗೀತೆಯ ಪುಸ್ತಕವನ್ನು ತೆಗೆದು ಓದಬಹುದು, ಆದರೆ ಭಗವಂತನ ಕೃಪೆಯಿಂದಲೇ ಎಲ್ಲವೂ ಅರ್ಥವಾಗುತ್ತವೆ. ಮತ್ತೆ ಭಗವಂತನು ಭಕ್ತಿ ಸೇವೆಯಿಂದ ಮಾತ್ರ ತೃಪ್ತನಾಗುತ್ತಾನೆ. ಈಗ ಈ ನಮ್ಮ ದೇಹವು 5 ಭೌತಿಕ ವಸ್ತುಗಳಿಂದ ಮಾಡಲ್ಪಟ್ಟಿದೆ. 5 ಗ್ರಾಸ್ ಎಲಿಮೆಂಟ್ಸ್, ಸ್ಥೂಲ ಶರೀರ, ಭೂಮಿ, ನೀರು, ಬೆಂಕಿ, ಗಾಳಿ ಹಾಗೂ ಆಕಾಶ. ಇದನ್ನು ನಾವು ನೋಡಬಹುದು. ನಂತರ ದೇಹಕ್ಕೆ ಮತ್ತೊಂದು ಕವರಿಂಗ್ ಉಂಟು, ಮತ್ತೊಂದು ಒಳಗೊಂಡ ದೇಹವೊಂದು ಉಂಟು ಇದೆ. ಅದೇನು? ಮನಸ್ಸು, ಬುದ್ಧಿ ಹಾಗೂ ಅಹಂಕಾರ, ಮೈಂಡ್, ಇಂಟೆಲಿಜೆನ್ಸ್ ಅಂಡ್ ಫಾಲ್ಸಿಗು, ಸೂಕ್ಷ್ಮ ಶರೀರ. ಮನಸ್ಸನ್ನು ನಮಗೆ ನೋಡಲು ಸಾಧ್ಯವಿಲ್ಲ, ಬುದ್ಧಿವಂತಿಕೆಯನ್ನು ಕೂಡ ನೋಡಲು ಸಾಧ್ಯವಿಲ್ಲ, ಅಹಂಕಾರವನ್ನು ಕೂಡ ನೋಡಲು ನಮಗೆ ಸಾಧ್ಯವಿಲ್ಲ. ನಿಜ. ಇನ್ನು ಆತ್ಮನನ್ನು ನೋಡಲು ನಮಗೆ ಹೇಗೆ ಸಾಧ್ಯ? ಏಕೆಂದರೆ ಆತ್ಮವು ಇನ್ನೂ ಸೂಕ್ಷ್ಮವಾದದ್ದು. ವೇದಗಳಲ್ಲಿ ಆತ್ಮನ ಅಳತೆಯನ್ನು ಹೀಗೆ ವಿವರಿಸಿದೆ, ಕೇಶಾಗ್ರ ಶತಭಾಗಸ್ಯ ಶತದ ಕಲ್ಪಿತಸ್ಯ ಚ. ನಮ್ಮ ಒಂದೇ ಒಂದು ಕೂದಲಿನ ಕೊನೆಯ ಭಾಗವನ್ನು, ಅಂದರೆ ಟಿಪ್ 100 ಹೇರ್ ಕತ್ತರಿಸಿ, 100 ಭಾಗಗಳಾಗಿ ಕತ್ತರಿಸಿ. ಈಗ ಅದರಲ್ಲಿ, ಆ 100ರಲ್ಲಿ ಒಂದೇ ಒಂದನ್ನು ತೆಗೆದುಕೊಂಡು ಮತ್ತೆ 100 ಭಾಗಗಳಾಗಿ ಕತ್ತರಿಸಿ. ಈಗ ನಿಮಗೆ ಸಿಗುವ ಒಂದು ಅಂಶವೇ ಆತ್ಮನ ಅಳತೆ. ಈಗ ಇದನ್ನು ನಮಗೆ ಮಾಡಲು ಮೊದಲು ಸಾಧ್ಯವೇ? ಯೋಚಿಸಿ ನೋಡಿ. ಇದು ಆತ್ಮದ ಸೂಕ್ಷ್ಮವೆಂದರೆ ಕೂದಲಿನ ಕೊನೆಯ 10,000 ಭಾಗವು ಆತ್ಮನ ಉದ್ದಗಳಗಳು, ಲೆಂತ್ ಅಂಡ್ ಬ್ರೆಡ್ತ್. ಈಗ ಇಂತಹ ಒಂದನ್ನು ನಮಗೆ ನೋಡಲು ಹೇಗೆ ಸಾಧ್ಯ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆತ್ಮನ ಅಸ್ತಿತ್ವವನ್ನು ನಾವು ಗ್ರಹಿಸಬಹುದು ಅಷ್ಟೇ, ನೋಡಲು ಸಾಧ್ಯವಿಲ್ಲ. ಹೇಗೆ ಮನಸ್ಸಿದೆ ಎಂದು ಗ್ರಹಿಸಲು ಮಾತ್ರ ನಮಗೆ ಸಾಧ್ಯವೋ, ಅದೇ ರೀತಿಯಲ್ಲಿ ಆತ್ಮನು ಇದ್ದಾನೆ ಎಂದು ಗ್ರಹಿಸಲು ಮಾತ್ರ ಸಾಧ್ಯ. ಇದನ್ನು ವೇದಗಳಲ್ಲಿ ದೃಢಪಡಿಸಿದೆ. ಆದ್ದರಿಂದ ಹೇಗೆ ಆತ್ಮನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಪ್ರವೇಶಿಸುತ್ತಾನೆ ಎಂಬುದನ್ನು ನೋಡಲು ಸಾಧ್ಯವಿಲ್ಲ, ಆದರೆ ಕೇಳಿ ತಿಳಿದುಕೊಳ್ಳಲು ಮಾತ್ರ ಸಾಧ್ಯ. ಶ್ರೀಲ ಪ್ರಭುಪಾದರು ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಸುಂದರವಾದ ಉದಾಹರಣೆಯನ್ನು ಕೊಡುತ್ತಾರೆ. ಒಂದು ಪುಷ್ಪದ ಪರಿಮಳವನ್ನು ನೋಡಲು ಸಾಧ್ಯವಿಲ್ಲ, ಒಂದು ಹೂವಿನ ಸುವಾಸನೆಯನ್ನು ನಮ್ಮ ಕಣ್ಣಾರೆ ನಾವು ನೋಡಲು ಸಾಧ್ಯವಿಲ್ಲ, ಗ್ರಹಿಸಲು ಮಾತ್ರ ಸಾಧ್ಯ. ಈ ಪ್ರಪಂಚದಲ್ಲಿ ಅನೇಕ ವಸ್ತುಗಳು ಉಂಟು, ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೊಂದು ವಿಧ ವಿಧವಾದ ವಸ್ತುಗಳು ಉಂಟು. ಎಲ್ಲವನ್ನು ನಾವು ನಮ್ಮ ಕಣ್ಣಿಂದಲೇ ನೋಡುವುದಿಲ್ಲ. ಹೂವಿನ ಪರಿಮಳವನ್ನು ನಮ್ಮ ಮೂಗಿನಿಂದ ನೋಡುತ್ತೇವೆ, ಶಬ್ದವನ್ನು ನಮ್ಮ ಕಿವಿಗಳಿಂದ ಗ್ರಹಿಸುತ್ತೇವೆ, ಸ್ಪರ್ಶವನ್ನು ನಮ್ಮ ಚರ್ಮದಿಂದ ಗ್ರಹಿಸುತ್ತೇವೆ, ಗಾಳಿಯನ್ನು ಕೂಡ ಚರ್ಮದಿಂದ ಗ್ರಹಿಸುತ್ತೇವೆ. ಈ ರೀತಿಯಲ್ಲಿ ಎಲ್ಲವನ್ನು ನಾವು ನಮ್ಮ ಕಣ್ಣುಗಳಿಂದ ಮಾತ್ರವೇ ನೋಡುವುದಿಲ್ಲ. ನಂತರ ಟೇಸ್ಟ್, ರುಚಿ ಕೂಡ ಅಷ್ಟೇ. ಯಾವುದಾದರೂ ತಿನ್ನುವ ಪದಾರ್ಥವೂ ಉಂಟು. ಒಂದು ಸ್ವೀಟನ್ನು ತೆಗೆದುಕೊಳ್ಳಿ, ಒಂದು ಗುಲಾಬ್ ಜಾಮೂನ್. ಒಂದು ಜಾಮೂನಿನ ರುಚಿಯನ್ನು ನಾವು ನಮ್ಮ ಕಣ್ಣಿಂದ ನೋಡಲು ಸಾಧ್ಯವಿಲ್ಲ, ನಮ್ಮ ನಾಲಿಗೆಯಿಂದ ರುಚಿಯನ್ನು ನೋಡುತ್ತೇವೆ. ಈ ರೀತಿಯಲ್ಲಿ ಈ ಭೌತಿಕ ಪ್ರಪಂಚದಲ್ಲಿಯೇ ನಾವು ಎಷ್ಟೊಂದು ಪದಾರ್ಥಗಳನ್ನು, ವಸ್ತುಗಳನ್ನು ಬರೀ ನಮ್ಮ ಕಣ್ಣುಗಳಿಂದ ಮಾತ್ರವೇ ನೋಡುವುದಿಲ್ಲ, ವಿಧ ವಿಧವಾದ ರೀತಿಗಳಲ್ಲಿ ಗ್ರಹಿಸುತ್ತೇವೆ. ಗ್ರಹಿಕೆ ನಮ್ಮ ವಿಧ ವಿಧವಾದ ಇಂದ್ರಿಯಗಳಿಂದ ಗ್ರಹಿಸುತ್ತೇವೆ. ಈ ಒಂದು ಭೌತಿಕ ಪ್ರಪಂಚದ ವಸ್ತುಗಳನ್ನು ಗ್ರಹಿಸಬೇಕೆಂದರೇನೆ ನಾವು ವಿಧ ವಿಧವಾದ ರೀತಿಗಳಲ್ಲಿ ಗ್ರಹಿಸುತ್ತೇವೆ. ಹೀಗಿರಬೇಕಾದರೆ ಆಧ್ಯಾತ್ಮಿಕ ವಿಷಯಗಳನ್ನು ಗ್ರಹಿಸಲು ಏಕೆ ನಾವು ನಮ್ಮ ಕಣ್ಣಿಂದಲೇ ನೋಡಲು ಬಯಸುತ್ತೇವೆ? ಇದು ಸರಿಯಲ್ಲ, ಮೂರ್ಖತನ. ನಮ್ಮ ಕಣ್ಣಿಗೆ ಕಾಣಿಸಲಿಲ್ಲ, ಆದ್ದರಿಂದ ಒಂದು ವಸ್ತು ಇಲ್ಲ ಎಂದು ಪರಿಗಣಿಸುವುದು ಒಂದು ದೊಡ್ಡ ದಡ್ಡತನ. ಸುವಾಸನೆ ನನಗೆ ಕಾಣಿಸುತ್ತಿಲ್ಲ, ಆದ್ದರಿಂದ ಸುವಾಸನೆ ಎಂಬುದೇ ಒಂದಿಲ್ಲ ಎಂದು ಲೆಕ್ಕ ಹಾಕುವುದು ಮೂರ್ಖತನ. ಮೊದಲು ನಾವು ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಈ ನಮ್ಮ ಇಂದ್ರಿಯಗಳು ಪರಿಪೂರ್ಣವಲ್ಲ ಎಂದು ನಾವು ತಿಳಿದುಕೊಳ್ಳಬೇಕು, ಒಪ್ಪಿಕೊಳ್ಳಬೇಕು. ಆದ್ದರಿಂದ ಎಲ್ಲವನ್ನು ನಾವು ನನ್ನ ಅನುಭವದಿಂದಲೇ ತಿಳಿಯುತ್ತೇನೆ, ನನ್ನ ಎಕ್ಸ್ಪರಿಮೆಂಟ್ ಇಂದಲೇ ಅರ್ಥ ಮಾಡಿಕೊಳ್ಳುತ್ತೇನೆ ಎಂದು ಯೋಚಿಸುವುದು ತಪ್ಪು. ಎಷ್ಟೊಂದು ವಿಷಯಗಳನ್ನು ನಮ್ಮ ಇಂದ್ರಿಯಗಳಿಗೆ ಗ್ರಹಿಸಲಾರದ ವಿಷಯಗಳನ್ನು ಅಧಿಕೃತವಾದ ಮೂಲದಿಂದ ತಿಳಿಯಬೇಕು. ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಡುತ್ತಾರೆ. ಒಬ್ಬನು ನನ್ನ ತಂದೆ ಯಾರು ಎಂದು ನಾನು ಎಕ್ಸ್ಪೆರಿಮೆಂಟ್ ಮಾಡಿಯೇ ತಿಳಿಯುತ್ತೇನೆ ಎಂದು ಯೋಚಿಸಿದರೆ ಅದೊಂದು ಸಾಧ್ಯವಾಗದ ಕೆಲಸ. ಆದರೆ ತನ್ನ ತಾಯಿಯ ಮಾತನ್ನು ಅಂಗೀಕರಿಸಿದರೆ ಸಾಕು, ಸತ್ಯವು ಸುಲಭವಾಗಿ ತಿಳಿಯುತ್ತದೆ. ಅಥಾರಿಟಿ, ಅಧಿಕೃತವಾದ ವ್ಯಕ್ತಿಯಿಂದ, ತನ್ನ ತಾಯಿಯಿಂದ ಅವನು ಸತ್ಯವನ್ನು ಸುಲಭವಾಗಿ ಅರಿಯಬಹುದು, ಅವನ ತಂದೆ ಯಾರು ಎಂದು ತಿಳಿಯಬಹುದು. ಪ್ರಭುಪಾದರು ಹೇಳುತ್ತಾರೆ, ಭೌತಿಕ ಪ್ರಪಂಚದ ತಂದೆಯನ್ನೇ ನಮ್ಮ ಬುದ್ಧಿಶಕ್ತಿಯಿಂದ ತಿಳಿಯಲು ಸಾಧ್ಯವಿಲ್ಲ. ಹೀಗಿದ್ದಲ್ಲಿ ಹೇಗೆ ಎಲ್ಲವನ್ನು ಸೃಷ್ಟಿಸುವ ಭಗವಂತನನ್ನು, ಎಲ್ಲರ ತಂದೆಯನ್ನು ನಮ್ಮ ಎಕ್ಸ್ಪರಿಮೆಂಟಿಂದ, ಪ್ರಯೋಗದಿಂದ ತಿಳಿಯಲು ಸಾಧ್ಯ? ಇದನ್ನು ನಾವು ಯೋಚಿಸಬೇಕು, ಚೆನ್ನಾಗಿ ಯೋಚಿಸಬೇಕು. ನಮ್ಮ ತಂದೆಯನ್ನೇ ನಮ್ಮ ಶಕ್ತಿಯಿಂದ ನಮಗೆ ಕಂಡುಹಿಡಿಯಲು ಸಾಧ್ಯವಿಲ್ಲ. ಹೀಗಿದ್ದಲ್ಲಿ ಹೇಗೆ ಪರಮ ತಂದೆಯನ್ನು, ಎಲ್ಲರ ತಂದೆಯನ್ನು, ದೇವರನ್ನು ನಮ್ಮ ಶಕ್ತಿಯಿಂದ ಕಂಡುಹಿಡಿಯಲು ಸಾಧ್ಯ? ಆದ್ದರಿಂದ ಹೇಗೆ ನಾವು ನಮ್ಮ ತಂದೆಯನ್ನು ತಾಯಿಯಿಂದ ತಿಳಿಯುತ್ತೇವೋ ಅದೇ ರೀತಿಯಲ್ಲಿ ಪರಮ ತಂದೆಯನ್ನು, ಭಗವಂತನನ್ನು ವೇದಗಳು ಎಂಬುವ ತಾಯಿಯಿಂದಲೇ ತಿಳಿಯಬೇಕು, ಅಧಿಕೃತವಾಗಿರುವವರಿಂದಲೇ ತಿಳಿಯಬೇಕು. ವೇದಗಳನ್ನು ನಾವು ಶ್ರುತಿ ಎಂದು ಕರೆಯುತ್ತೇವೆ. ಶ್ರುತಿ ಅಂದರೆ ಕಿವಿಗಳಿಂದ ಸ್ವೀಕರಿಸುವುದು, ಕೇಳುವುದು. ಈ ಕಿವಿಗಳು ತುಂಬಾ ಶಕ್ತಿಯುತವಾದದ್ದು. ನಾವು ಮಲಗಿರಬೇಕಾದರೆ ಎಲ್ಲಾ ಇಂದ್ರಿಯಗಳು ಮಲಗುತ್ತವೆ, ನಿಷ್ಕ್ರಿಯೆಯಲ್ಲಿರುತ್ತವೆ. ಈಗ ಯಾರಾದರೂ ಬಂದರೆ, ಶತ್ರು ಬಂದರೆ, ನಮ್ಮ ಮಿತ್ರನು ನಮಗೆ ಹೇಳುತ್ತಾನೆ, ಎಚ್ಚರಿಸುತ್ತಾನೆ, ಎದ್ದೇಳು ಸ್ನೇಹಿತನೇ, ಎದ್ದೇಳು, ನಿನ್ನನ್ನು ಹೊಡೆಯಲು ನಿನ್ನ ಶತ್ರು ಬರುತ್ತಿದ್ದಾನೆ. ಆಗ ಕಿವಿಗಳಲ್ಲಿ ಈ ಮಾತು ಪ್ರವೇಶಿಸಿ ನಾವು ಎಚ್ಚರರಾಗುತ್ತೇವೆ. ಆದ್ದರಿಂದ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಈ ಕಿವಿ ಎಂಬುದೊಂದು ತುಂಬಾ ಮುಖ್ಯವಾದದ್ದು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಇದನ್ನು ಮುಂಡಕ ಉಪನಿಷತ್ತಿನಲ್ಲಿ ಹೇಳಿದೆ. ಯಾರಾದರೂ ಗುರು ಶಿಷ್ಯ ಪರಂಪರೆಯಲ್ಲಿ ಜ್ಞಾನವನ್ನು ತಮ್ಮ ಕಿವಿಗಳಿಂದ ಚೆನ್ನಾಗಿ ಪಡೆಯುತ್ತಾರೋ, ಗುರುಗಳಿಂದ ಚೆನ್ನಾಗಿ ಕೇಳುತ್ತಾರೋ, ಅವರು ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಆದ್ದರಿಂದ ನಾವು ಚೆನ್ನಾಗಿ ಕೇಳಬೇಕು, ಆಧ್ಯಾತ್ಮಿಕ ವಿಷಯಗಳನ್ನು ಚೆನ್ನಾಗಿ ಕೇಳಬೇಕು. ನಾವು ಕೇಳಿದ್ದನ್ನೇ ಕೂಡ ಸರಿ, ಆದರೂ ಗಮನವನ್ನಿಟ್ಟು ಕೇಳಬೇಕು. ಎಷ್ಟೊಂದು ಬಾರಿ ನಾವು ಕೇಳುವುದನ್ನೇ ಕೇಳುತ್ತಿದ್ದೇವೆ ಎಂದು ಅನಿಸಬಹುದು, ಆದರೆ ನಾವು ಆಧ್ಯಾತ್ಮಿಕ ವಿಷಯವನ್ನು ಗಮನವನ್ನಿಟ್ಟು ಕೇಳಬೇಕು. ಕೇಳಿದ್ದೇ ಆದರೂ ಸರಿ, ಗಮನವನ್ನಿಟ್ಟು ಕೇಳಬೇಕು. ಈಗ ಒಂದು ಉದಾಹರಣೆಗೆ, ಕೃಷ್ಣನು ದೇವೋತ್ತಮ ಪರಮ ಪುರುಷನು ಎಂಬುವ ಒಂದು ವಾಕ್ಯ ಉಂಟು. ಈ ಒಂದು ವಾಕ್ಯವು ಉಂಟು. ಕೃಷ್ಣನು ದೇವರು, ಕೃಷ್ಣನು ದೇವರು ಎಂಬ ಒಂದು ಮಾತುಂಟು. ನಾವು ಎಷ್ಟೊಂದು ಬಾರಿ ಈ ಮಾತನ್ನು ಕೇಳುತ್ತೇವೆ, ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್, ಕೃಷ್ಣ ಇಸ್ ಗಾಡ್. ಈಗ ಈ ಮಾತನ್ನು ನಾವು ಎಷ್ಟು ಬಾರಿ ಆದರೂ ಸರಿ ನಾವು ಗಮನವನ್ನಿಟ್ಟು ಕೇಳಬೇಕು. ನಮಗೆ ಈ ವಿಷಯವು ಗೊತ್ತು, ಆದರೂ ಅಲಕ್ಷಿಸಬಾರದು. ನಮಗೆ ಎಷ್ಟೊಂದು ಮಂದಿಗೆ ವಾಸ್ತವವಾಗಿ ಕೃಷ್ಣನು ದೇವರು ಎಂದು ಸೈದ್ಧಾಂತಿಕವಾಗಿ ಮಾತ್ರ ಗೊತ್ತು ಅಷ್ಟೇ, ಥೆರಟಿಕಲ್ ಸೈದ್ಧಾಂತಿಕವಾಗಿ ಗೊತ್ತಿದೆ, ನಾವು ಇನ್ನೂ ವೈಜ್ಞಾನಿಕವಾಗಿ ಅರಿಯುತ್ತಿಲ್ಲ. ಈಗ ಹರೇ ಕೃಷ್ಣ ಎಂಬ ಪದಗಳು ಹೇಳಿದಾಗ ತಕ್ಷಣವೇ ಶ್ರೀ ಕೃಷ್ಣನೇ ಸ್ವಯಂ ಪ್ರಕಟವಾಗಿ ಬಿಡುತ್ತಾನೆ ಎಂದು ಗೊತ್ತು. ಆದರೆ ಇದು ನಮಗೆ ಇನ್ನೂ ಅನುಭವವಿಲ್ಲ. ಥೆರಟಿಕಲ್ ಆಗಿ ಗೊತ್ತು, ಪ್ರಾಕ್ಟಿಕಲ್ ಆಗಿ ನಾವು ಇನ್ನೂ ಗ್ರಹಿಸುತ್ತಿಲ್ಲ. ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿದಾಗ ಕೃಷ್ಣನ ಬಂದು ಬಿಡುತ್ತಾನೆ ಎಂಬುದನ್ನು ನಿಜವಾಗಿಯೂ ಗ್ರಹಿಸುವುದೇ ಆದರೆ, ಶ್ರೀ ಕೃಷ್ಣನೇ ನೇರವಾಗಿ ಬಂದರೆ ಹೇಗೆ ನಾವು ಅವನಿಗೆ ಮರ್ಯಾದೆ ಉಪಚಾರಗಳನ್ನು ಅತಿ ಗೌರವಗಳಿಂದ ಮಾಡುತ್ತೇವೋ, ಅದೇ ರೀತಿಯಲ್ಲಿ ಹರೇ ಕೃಷ್ಣ ಎಂದು ಹೇಳಿದ ಕೂಡಲೇ ನಾವು ನಮ್ಮ ಮನಸ್ಸಲ್ಲಿ ತುಂಬಾ ಗೌರವ ಭಾವನೆಗಳಿಂದ ವರ್ತಿಸುತ್ತೇವೆ, ಅಳುತ್ತೇವೆ. ಹೇಗೆ ಕೃಷ್ಣನು ವೈಯಕ್ತಿಕವಾಗಿ ನೇರವಾಗಿ ಬಂದು ಬಿಟ್ಟರೆ, ನೇರವಾಗಿ ಪ್ರತ್ಯಕ್ಷವಾಗಿ ಬಿಟ್ಟರೆ ಅಳುತ್ತೇವೋ, ಆನಂದದಲ್ಲಿ ಅಳುತ್ತೇವೋ, ಕುಣಿದಾಡುತ್ತೇವೋ, ಅದೇ ರೀತಿಯಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿದಾಗ ಕೂಡ ಅಳುತ್ತೇವೆ, ಕುಣಿಯುತ್ತೇವೆ, ಕುಣಿದಾಡುತ್ತೇವೆ. ಯಾವಾಗ ಕೃಷ್ಣನ ನಾಮವು ಹಾಗೂ ಅವನು ಬೇರೆ ಅಲ್ಲ ಎಂದು ನಾವು ಸಂಪೂರ್ಣವಾಗಿ ಅರಿತಾಗ. ಆದರೆ ನಾವು ಕೃಷ್ಣನು ಮತ್ತು ಅವನ ನಾಮವು ಬೇರೆ ಅಲ್ಲ ಎಂದು ಸೈದ್ಧಾಂತಿಕವಾಗಿ ಮಾತ್ರ ತಿಳಿದುಕೊಂಡಿದ್ದೇವೆ. ಆದ್ದರಿಂದ ನಾವು ಕೇಳಿರುವುದನ್ನೇ ಕೇಳಿದರೂ ಕೂಡ ಪುನಃ ಪುನಃ ನಾವು ಗಮನವನ್ನಿಟ್ಟು ಕೇಳಬೇಕು. ನಮಗೆ ಗೊತ್ತಿರುವ ವಿಷಯವೆಂದು ಆಧ್ಯಾತ್ಮಿಕ ವಿಷಯಗಳನ್ನು ತಿರಸ್ಕರಿಸಬಾರದು, ಅಂದರೆ ಗಮನವಿಲ್ಲದೆ ಇರಬಾರದು. ಮತ್ತೆ ಇನ್ನು ಕೆಲವರು ಕೇಳುತ್ತಾರೆ, ಪ್ರಭುಗಳೇ ನಾನು ಎಷ್ಟೇ ಓದಿದರೂ ಜ್ಞಾಪಕವೇ ಇರುವುದಿಲ್ಲ. ಅಥವಾ ಕೇಳುತ್ತಾರೆ, ಒಂದೇ ಒಂದು ಪುಟ ಪೇಜನ್ನು ಓದಿದರೂ ತಲೆಯಲ್ಲೇ ಇರುವುದಿಲ್ಲ. ಈ ರೀತಿಯಲ್ಲಿ ಕೂಡ ಕೆಲವರು ಕೇಳುತ್ತಾರೆ. ಇಲ್ಲಿ ನಾವು ಎರಡು ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಒಂದನೆಯದೇನೆಂದರೆ, ಓದುವುದು ಎಂದರೆ ಕೃಷ್ಣನ ಬಗ್ಗೆ ಕೀರ್ತನೆ ಮಾಡುವುದು. ಕೀರ್ತನಂ ಅಂದರೆ ಕೃಷ್ಣನಿಗೆ ನಾವು ಸೇವೆ ಮಾಡುತ್ತಿದ್ದೇವೆ ಎಂದು ಅರ್ಥ. ಓದುವಾಗ ನಾವು ಕೃಷ್ಣನಿಗೆ ಸೇವೆ ಮಾಡುತ್ತಿದ್ದೇವೆ ಎಂದು ಅರ್ಥ. ಆದ್ದರಿಂದ ನಾವು ಓದಿದ್ದನ್ನು ಮರೆತರೂ ಕೃಷ್ಣನು ಮರೆಯುವುದಿಲ್ಲ, ನಾವು ಓದಿದ್ದನ್ನು ಮರೆತರೂ ಕೃಷ್ಣನಿಗೆ ನಾವು ಓದಿ ಸೇವೆ ಮಾಡಿದ್ದನ್ನು ಎಂದಿಗೂ ಕೃಷ್ಣನು ಮರೆಯುವುದಿಲ್ಲ. ಇದು ಶ್ರೀ ಕೃಷ್ಣನ ಅಪಾರ ಕರುಣೆ. ನಂತರ ಎರಡನೆಯ ಮಾತೇನೆಂದರೆ, ನಾವು ಓದಿದ್ದನ್ನು ಮರೆತರೂ ಕೂಡ ತತ್ವಗಳನ್ನು ನಮಗೆ ಗೊತ್ತಿಲ್ಲದೇನೆ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಿಬಿಡುತ್ತೇವೆ, ಹಚ್ಚಿಬಿಟ್ಟಿರುತ್ತೇವೆ. ಈಗ ಒಂದು ಸಣ್ಣ ಉದಾಹರಣೆ. ಶ್ರೀಲ ಪ್ರಭುಪಾದರು 7ನೇ ಪುಟದಲ್ಲಿ ಹೇಳುತ್ತಾರೆ, ನಾವು ಶ್ರೀ ಕೃಷ್ಣನ ಪ್ರಸಾದವನ್ನು ಮಾತ್ರ ತಿನ್ನಬೇಕು, ಬೇರೆ ಏನನ್ನೂ ತಿನ್ನಬಾರದು. ನಂತರ 8ನೇ ಪುಟದಲ್ಲಿ ಹೇಳುತ್ತಾರೆ, ನಾವು ಕೃಷ್ಣನ ಬಳಿ ಭೌತಿಕ ಆಸೆಗಳನ್ನು ಬೇಡಬಾರದು, ಅವನಿಗೆ ಏನು ಕೊಡಬೇಕೆಂದು ಚೆನ್ನಾಗಿ ಗೊತ್ತು, ಆದ್ದರಿಂದ ಭಗವಂತನ ಬಳಿ ಏನನ್ನು ಕೇಳಬಾರದು. ಈಗ ನೀವು ಒಂದು ಅರ್ಧ ಗಂಟೆ ಕಾಲ ಓದುತ್ತೀರಾ, ಪುಸ್ತಕವನ್ನು ಮುಚ್ಚಿಡುತ್ತೀರಾ. ಈಗ ಏನು ಓದಿದ್ದು ಎಂದು ಕೇಳಿದರೆ ನಿಮಗೆ ಹೇಳುವುದಕ್ಕೆ ಗೊತ್ತಿರುವುದಿಲ್ಲ. ಸ್ವಲ್ಪ ಸಮಯದ ನಂತರ ಯಾವ ಶ್ಲೋಕವನ್ನು ಓದಿದ್ದು ಎಂದು ಕೇಳಿದರೆ ನೀವು ಗೊತ್ತಿಲ್ಲ ಎಂದು ಹೇಳುತ್ತೀರಾ. ಯಾವ ಶ್ಲೋಕವನ್ನು ಓದಿದ್ದು ಎಂದು ಕೇಳಿದರೇನೆ ಜ್ಞಾಪಕವೂ ಬರುವುದಿಲ್ಲ. ಹೀಗಿದ್ದಲ್ಲಿ ಏನು ಓದಿದ್ದು ಎಂದು ಕೇಳಿದರೆ ಹೇಗೆ ಹೇಳುತ್ತೀರಾ? ಇದು ಕಲಿಯುಗದ ಪ್ರಭಾವ, ಮಂದ ಸುಮಂದ ಮತಯೋ. ಈಗ ಮರುದಿನ ನೀವು ಶ್ರೀ ಕೃಷ್ಣನ ಪ್ರಸಾದವನ್ನು ಮಾತ್ರ ತಿನ್ನಲು ನಿರ್ಧರಿಸಿಬಿಡುತ್ತೀರ. ಒಂದಲ್ಲ ಒಂದು ಬಾರಿ ಓದುತ್ತಾ ಓದುತ್ತಾ ಕೃಷ್ಣನ ಪ್ರಸಾದವನ್ನು ಮಾತ್ರ ತಿನ್ನಲು ಪ್ರಾರಂಭಿಸುತ್ತೀರಾ. ನೋಡಿ, ಅಲ್ಲಿನ ಮಾತು, ಎಲ್ಲಿನ ಮಾತು? ಪುಸ್ತಕದ ಮಾತು, ಪ್ರಭುಪಾದರ ಮಾತು ಅನುಸರಿಸಲು ಪ್ರಾರಂಭಿಸಿಬಿಡುತ್ತೀರಾ. ಎಲ್ಲಿ ಹೇಳಿದ್ದು ಎಂದು ಗೊತ್ತಿಲ್ಲ, ಆದರೆ ಆ ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಆ ತತ್ವಗಳನ್ನು ಅಪ್ಲೈ ಮಾಡಿಬಿಡುತ್ತೀರಾ, ಅನುಸರಿಸಲು ಪ್ರಾರಂಭಿಸಿಬಿಡುತ್ತೀರಾ. ನಂತರ ದೇವಾಲಯಗಳಿಗೆ ಹೋಗಬೇಕಾದರೆ ಕೃಷ್ಣನ ಬಳಿ ಮುಂಚೆ ಹಾಗೆಯೇ ಆಸೆಗಳನ್ನು ಬೇಡಲು ಬಾಯಿಗೆ ಬರುತ್ತವೆ. ಆದರೆ ತಕ್ಷಣವೇ ನಮಗೆ ಶ್ರೀಲ ಪ್ರಭುಪಾದರ ಮಾತು ಜ್ಞಾಪಕಕ್ಕೆ ಬರುತ್ತದೆ. ಕೃಷ್ಣನ ಮುಂದೆ ನಾವು ಕಾಮಸುಖಗಳನ್ನು ಬೇಡಬಾರದು ಎಂದು ನೆನಪಿಗೆ ಬರುತ್ತದೆ. ನೋಡಿ, ಯಾವ ಪುಟವೆಂದು ಗೊತ್ತಿಲ್ಲ, ಎಲ್ಲಿ ಓದಿದ್ದೆಂದು ಜ್ಞಾಪಕವಿಲ್ಲ, ಆದರೆ ತತ್ವಗಳು ನಮ್ಮಲ್ಲಿ ಹಚ್ಚಲ್ಪಡುತ್ತವೆ. ನಮಗೇನೆ ಗೊತ್ತಿಲ್ಲದೆ ಆಚರಿಸಿಬಿಡುತ್ತೇವೆ. ಆದ್ದರಿಂದ ನಮಗೆ ಅರ್ಥವಾಗುತ್ತದೋ ಇಲ್ಲವೋ, ಜ್ಞಾಪಕವಿರುತ್ತದೋ ಇಲ್ಲವೋ, ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಓದಬೇಕು. ಕೇಳಿರುವ ಮಾತುಗಳೇ ಆದರೂ ನಾವು ಗಮನವನ್ನಿಟ್ಟು ಕೇಳಬೇಕು. ಹರೇ ಕೃಷ್ಣ.